हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसरणसे उत्तुङ्गवात्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासम् शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शमतो बिम्बसन्निधौ। चिन्तामणिं सुभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्य गुरुं भजे। श्रीगुरुभ्यो नमः। हरिः ओम्। एवं विरक्तः शयानः, ಇಲ್ಲಿ ವಿಶೇಷವಾಗಿ ದೈವಾಧೀನೇ ಶರೀರೇಸ್ಮಿನ್ ಗುಣಭಾವ್ಯೇನ ಕರ್ಮಣ ವರ್ತಮಾನೋ ಅಬುಧಃ ತತ್ರ ಕರ್ತಾಸ್ಮೈತಿ ನಿಬದ್ಧತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಅಸ್ವತಂತ್ರೋ ಅಹಂ ಅಸ್ಮಿನ್ ಕರ್ಮಣಿ ಇತಿ ಭಾವನೀಯೇನ. ಆಚಾರ ಸ್ಪಷ್ಟ ಹೇಳ್ತಾರೆ, ಅಸ್ವತಂತ್ರ ಸ್ವತಂತ್ರೋಸ್ಮಿ ಇತ್ಯೇವಂ ಜೀವ ಪ್ರಭಾವಯನ್. ಅಸ್ವತಂತ್ರನಾದ ಜೀವ ತಾನು ಸ್ವತಂತ್ರನಾಗಿದ್ದೇನೆ ಅಂತ ತಿಳ್ಕೊಂಡು ಬದ್ಧತೆಹಿ ಈಶಕೋಪೇನ ರಾಜಭಾವನ ವೃತ್ತವತ್. ಹೇಗೆ ರಾಜನಾಗದಿದ್ರೂ ತಾನು ರಾಜ ಅಂದುಕೊಂಡ್ರೆ ರಾಜನ ಶಿಕ್ಷೆಗೆ ಪಾತ್ರನಾಗ್ತಾನು, ಹಾಗೆ ಜೀವ ತಾನು ಸ್ವತಂತ್ರನಾಗದಿದ್ರೂ ಭಗವಂತನ ಸ್ವಾತಂತ್ರ್ಯವನ್ನು ತಾನು ಕದ್ದದ್ದಕ್ಕೆ, ಅಂದರೆ ತಾನು ಸ್ವತಂತ್ರ ಅಸ್ವತಂತ್ರ ಅಂತ ಚಿಂತನೆ ಮಾಡಿದ್ದಕ್ಕೆ ಬದ್ಧನಾಗ್ತಾ ಇದ್ದಾನೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಸ್ಪಷ್ಟವಾಗಿ ಮಾತುಗಳನ್ನು ಹಾಕ್ತಾರೆ. ಈಶಾಧೀನಃ ಅಹಂ ಇದಂ ಕರ್ಮ ಕರೋಮೀತಿ ಕರ್ತವ್ಯೇ ಕರ್ಮಣಿ. ನಾನು ಈಶಾಧೀನನಾಗಿ ಈ ಕರ್ಮವನ್ನು ಮಾಡುತ್ತಾ ಇದ್ದೇನೆ ಅಂತ ಮಾಡಬೇಕಾದ ಕರ್ಮದಲ್ಲಿ ಸ್ವತಂತ್ರೋಹಂ ಕರೋಮೀತಿ ಭಾವಯನ್ನಿತಿ ಯಾವತ್. ನಾನು ಸ್ವತಂತ್ರನಾಗಿ ಮಾಡುತ್ತೇನೆ ಅಂತ ತಿಳ್ಕೊಂಡಿರ್ತಾನಲ್ಲ, ಆ ತಿಳ್ಕೊಂಡದಿಂದ ಅಬುಧ ಜೀವಃ ತತ್ರ ಸಂಸ್ಕೃತವು ಬದ್ಧತೆ. ಜೀವ ತಾನು ಅಸ್ವತಂತ್ರ ಎಂಬುದು ಸ್ಪಷ್ಟವಾಗಿ ತಿಳ್ಕೊಳ್ಳದೇ ಇರೋದರಿಂದ ಸಂಸಾರದಲ್ಲಿ ಬಂಧಿತನಾಗ್ತಾನೆ. ಇಲ್ಲಿ ಜೀವ ಒಂದು ವಿಚಾರ ಬರ್ತಾ ಇದೇನು ಅಂದರೆ, ಹೌದು ಜೀವ ಅಸ್ವತಂತ್ರ, ದೇವರೇ ಸ್ವತಂತ್ರ, ಒಪ್ಪೋಣ. ಆದರೆ ಈ ಪ್ರಯತ್ನ ಎಂಬುದಿದೆಯಲ್ವಾ, ಆ ಪ್ರಯತ್ನ ಅದಕ್ಕೆ ದೇವರು ಬೇಕಾಗಿಲ್ಲ, ಜೀವ ತಾನೇ ಮಾಡಬೇಕದು. ನಂತರ ದೇವರು ಬರ್ತಾರೆ ಎಂಬ ಭಾವನೆ ಇದೆಯಲ್ಲ, ಅದು ಇಂಥದ್ದೇನೆ. ಪ್ರಯತ್ನ ಜೀವನ ಧರ್ಮ, ಜೀವನ ಸ್ವಭಾವ ಧರ್ಮ. ಆದರೆ ಸ್ವಾತಂತ್ರ್ಯ ಸೇರಿಕೊಂಡ್ರೆ ತಾನಾಗಿ ಪ್ರಯತ್ನ ಮಾಡಬಲ್ಲ. ಜೀವ ತಾನಾಗಿ ಪ್ರಯತ್ನ ಮಾಡಲಾರ. ತನ್ನಲ್ಲಿ ಪ್ರಯತ್ನ ಮಾಡುವ ಸ್ವಭಾವ ಇದ್ದರೂ ತನ್ನಲ್ಲಿ ಶಕ್ತಿ ಇಲ್ಲದ್ದರಿಂದ ತಾನಾಗಿ ಪ್ರಯತ್ನ ಮಾಡಲಾರ. ಭಗವಂತ ಜೀವನಲ್ಲಿ ನಿಂತು ತನ್ನ ಪ್ರಯತ್ನದ ಮೂಲಕ ಅವನ ಪ್ರಯತ್ನವನ್ನ ಮಾಡಿಸಬೇಕು. ಇದು ಸ್ಪಷ್ಟವಾದ ತಿಳುವಳಿಕೆ. ಭಗವಂತ ತನ್ನ ಜ್ಞಾನ ನಮ್ಮ ಜ್ಞಾನದಲ್ಲಿ, ತನ್ನ ಇಚ್ಛಾಶಕ್ತಿಯನ್ನು ನಮ್ಮ ಇಚ್ಛಾಶಕ್ತಿಯಲ್ಲಿ, ತನ್ನ ಪ್ರಯತ್ನವನ್ನು ನಮ್ಮ ಪ್ರಯತ್ನ, ತನ್ನ ಪ್ರಯತ್ನ ಶಕ್ತಿಯನ್ನು ನಮ್ಮ ಪ್ರಯತ್ನ ಧರ್ಮದಲ್ಲಿ ಇಟ್ಟು ಅದನ್ನು ಚೆನ್ನಾಗಿ ಪ್ರೇರಣೆ ಮಾಡಿದರೆ ಅವನಿಂದಾಗಿ ನಾವು ತಿಳಿಯುತ್ತೀವಿ, ಅವನಿಂದಾಗಿ ನಾವು ಇಚ್ಛಾ ಪಡ್ತೀವಿ, ಅವನಿಂದಾಗಿ ನಾವು ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ. ನಾವಾಗಿ ತಿಳಿಯಲಿಕ್ಕೂ ಆಗಲ್ಲ, ನಾವಾಗಿ ಇಚ್ಛಾ ಪಡಲಿಕ್ಕೂ ಆಗಲ್ಲ, ನಾವಾಗಿ ಪ್ರಯತ್ನ ಮಾಡಲಿಕ್ಕೂ ಆಗಲ್ಲ. ಇದು ಚೆನ್ನಾಗಿ ತಲೆಯಲ್ಲಿ ಬರಬೇಕು. ಬಹಳ ಜನದ ತಲೆಯಲ್ಲಿ ಈ ದೆವ್ವ ಕೂತಿದೆ. ಪ್ರಯತ್ನ ಮಾಡಲಿಕ್ಕೆ ದೇವರು ಬೇಕಾಗಿಲ್ಲ. ದೇವ ಸ್ವತಂತ್ರ ಹೌದು, ಶಾಸ್ತ್ರ ವಿಚಾರಗಳೆಲ್ಲ ಸರಿ ಹೌದು. ಈ ಹೌದು ಎಂಬ ವಿಚಾರದಲ್ಲಿನು ಹೌದು ಅಂತ ಪಕ್ಕಕ್ಕಿಟ್ಟು ಮುಂದೇನು ಯಾವುದು ಅಲ್ಲವೋದನ್ನು ಹೌದು ಅಂತ ಒಪ್ಪೋದು. ನಮ್ಮ ಪ್ರಯತ್ನ ನಾವು ಮಾಡಬೇಕು, ಅದು ಹೌದು ಹೌದು. ನಮ್ಮ ಪ್ರಯತ್ನ ನಾವು ಮಾಡಬೇಕು, ನಾವೇ ಮಾಡಬೇಕಾ ಅವ ಮಾಡಿಸಬೇಕಾ? ನಾವು ಮಾಡಬೇಕು ಹೌದು, ನಾವೇ ಮಾಡಬೇಕೋ ಅವ ಮಾಡಿಸಿದರೆ ನಾವು ಮಾಡಬೇಕು. ನಾವೇ ಮಾಡಲಿಕ್ಕಾಗಲ್ಲ, ಅವ ನಮ್ಮ ಪ್ರಯತ್ನ ಮಾಡಿಸಿದರೆ ಪ್ರಯತ್ನ ನಮ್ಮಿಂದ ಆಗುತ್ತೆ. ಪ್ರಯತ್ನವಾದರೂ ಅವನೇ ಮಾಡಿಸಬೇಕು. ಇದು ತಲೆಯಲ್ಲಿ ಹೊರಟೋಗಿರುತ್ತೆ. ಇನ್ನು ಕೊನೆಗೆ ಎಂಥ ಪರಿಸ್ಥಿತಿ ಅಂದರೆ, ದೇವರು ಸ್ವತಂತ್ರನಾಗಿದ್ದಾಗ ನಾನು ಸ್ವತಂತ್ರ ಅಂತ ತಿಳಿದರೆ ಯಾವ ತಮಸ್ಸು ಬರುತ್ತೋ, ದೇವರು ಪ್ರಯತ್ನ ಮಾಡಿಸ್ತಾ ಇರುವಾಗ ನಾನೇ ಪ್ರಯತ್ನ ಮಾಡುತ್ತೇನೆ, ಆ ಪ್ರಯತ್ನಕ್ಕೆ ದೇವರು ಬೇಕಾಗಿಲ್ಲ ಅಂತ ಯಾರು ತಿಳ್ಕೊಂಡರೆ ಅಷ್ಟೇ ತಮಸ್ಸು ಅವರಿಗಾಗುತ್ತೆ. ಎರಡು ಮಾತಿಲ್ಲ, ಎರಡು ಮಾತಿಲ್ಲ. ಮತ್ತೆ ಹಾಗಾದ್ರೆ ಶಾಸ್ತ್ರದಲ್ಲಿ ಎಲ್ಲ ಕಡೆ ಕುರು ಕುರು ಅಂತ ಹೇಳ್ತಾರಲ್ವ, ಇದು ಮಾಡು ಮಾಡು ಅಂತ ಉಪದೇಶ ಬರುತ್ತಲ್ಲ. ಹೌದು, ಮಾಡು ಅಂದ್ರೆ ನೀನೇ ಸ್ವತಂತ್ರವಾಗಿ ಮಾಡಿಬಿಡು ಅಂತ ಎಲ್ಲೂ ಶಾಸ್ತ್ರದಲ್ಲಿ ಹೇಳಿಲ್ಲ. ಭಗವಂತ ನಿನ್ನಿಂದ ಮಾಡಿಸಿಯೇ ಮಾಡಿಸ್ತಾನೆ, ನೀನು ಮಾಡಬೇಕು. ಅವನು ಮಾಡಿಸಿದ್ದನ್ನ ಮಾಡು, ಅವನು ಮಾಡಿಸಿದ್ದನ್ನ ಮಾಡಬೇಕಷ್ಟೆ. ಅಲ್ಲ, ಅವನು ಮಾಡಿಸಿದ್ದನ್ನ ಮಾಡುವುದಾದ್ರೆ ಮತ್ತೆ ನಮಗ್ಯಾಕೆ ಹೇಳೋದು? ಅವನು ಹೇಳಬೇಕಲ್ಲ. ಶಾಸ್ತ್ರ ಮಾಡುವುದದೇ ಉಪದೇಶ ರೂಪದಲ್ಲಿ. ಜ್ಞಾನಿಗಳು ಏನು ಮಾಡುತ್ತಾರೆ? ಜೀವಿ ಒಳಗಿರತಕ್ಕಂತಹ ಭಗವಂತನಲ್ಲಿ ಉಪದೇಶ ರೂಪ ಪ್ರಾರ್ಥನೆ ಮಾಡುತ್ತಾರೆ. ಇವನಿಂದ ಮಾಡಿಸು ಅಂತ ಮೇಲ್ನೋಟಕ್ಕೆ ಮಾಡು ಅಂತಿರುತ್ತೆ, ನೀನಿವನಿಂದ ಮಾಡಿಸು ಎಂಬ ಅರ್ಥದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಉಪದೇಶಗಳೆಲ್ಲ ಶಾಸ್ತ್ರದೃಷ್ಟಿಯಾದ ಉಪದೇಶ. ಶಾಸ್ತ್ರ ಅಂದ್ರೆ ಅಂತರ್ಯಾಮಿ, ಅಂತರ್ಯಾಮಿ ದೃಷ್ಟಿಯಿಂದಲೇ ಉಪದೇಶ ಬರುತ್ತಷ್ಟೇ ಹೊರತು ಅಸ್ವತಂತ್ರನಾದ ಜೀವನಿಗೆ ನೀನೇ ಮಾಡುವಂತ ಯಾರು, ಯಾವ ಜ್ಞಾನಿಗಳು ಯಾರೂ ಹೇಳೋದಿಲ್ಲ. ಏವಂ ವಿರಕ್ತ ಶಯನ ಆಸನ ಅಟನ ಮಜ್ಜನೆ ದರ್ಶನ ಸ್ಪರ್ಶನ ಘ್ರಾಣ ಭೋಜನ ಶ್ರವಣಾದಿಷು ನ ತಥಾ ಬದ್ಧತೆ ವಿದ್ವಾನ್ ತತ್ರ ತತ್ರ ಆದದನ್ ಗುಣಾನ್. ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಏಮಂ ವಿರಕ್ತ, ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಯೋ ಅವಿದ್ಯೆಯ ಅಂಧಃ ಇತ್ಯಾದಿನ ನಿತ್ಯಬದ್ಧತ್ವೇನ ಪ್ರತಿಪಾದಿತಃ ಪ್ರಕೃತಃ ಜೀವಃ ಏವಂ ಅಥ ಬದ್ಧಸ್ಯ ಇತ್ಯಾದಿ ಉಕ್ತ ಪ್ರಕಾರೇಣ ಈಶ ಜೀವಯೋಃ ಸ್ವಾತಂತ್ರ್ಯ ಪಾರತಂತ್ರ್ಯೇ ವಿದ್ವಾನ್. ಈ ರೀತಿಯಾಗಿ ಏವಂ ಈ ರೀತಿಯಾಗಿ ಅಂದ್ರೆ ಹೇಳ್ತಾ ಇದ್ದಾರೆ. ಅಜ್ಞಾನದಿಂದಾಗಿ, ತನ್ನೊಳಗಿರುವ ಅಜ್ಞಾನದಿಂದಾಗಿ ತನ್ನಲ್ಲಿ ಸ್ವಾತಂತ್ರ್ಯ ಇಲ್ಲದಿದ್ದರೂ ತನ್ನಲ್ಲಿ ಸ್ವಾತಂತ್ರ್ಯ ಇದೆ ಅಂತ ತಪ್ಪು ತಿಳುವಳಿಕೆಗೆ ಗುರಿಯಾಗಿರತಕ್ಕಂತಹ ಜೀವ ವಿದ್ವಾನ್, ವಿದ್ವಾಂಸನಾಗಬೇಕು ಅಂದ್ರೆ ಒಳ್ಳೆ ತಿಳುವಳಿಕೆ ಇರುವಂಥವನಾಗಬೇಕು. ಏನು ಯಾವ ರೀತಿ ತಿಳುವಳಿಕೆ, ಯಾವ ರೀತಿ ತಿಳುವಳಿಕೆ ಅಂದರೆ ಈಶ ಜೀವಯೋಹು ಸ್ವಾತಂತ್ರ್ಯ ಪಾರತಂತ್ರ್ಯೇ ವಿದ್ವಾನ್. ಭಗವಂತ ಮತ್ತು ಜೀವ ಇಬ್ಬರಿಗಿರತಕ್ಕಂಥ ದೇವರ ಸ್ವಾತಂತ್ರ್ಯ, ಜೀವನ ಪಾರತಂತ್ರ್ಯ ಚೆನ್ನಾಗಿ ತಿಳ್ಕೊಂಡು ಶಯನೇ ಆಸನಾದೌ ಚ ಈಶಃ ಸ್ವತಂತ್ರ ಇತಿ ವಿದ್ವಾನ್ ಇತ್ಯರ್ಥ. ಶಯನ ಆಸನ ಮಲಗೋದಾಗಲಿ, ಎಷ್ಟು ಚೆನ್ನಾಗಿದೆ, ಮಲಗೋದಾಗಲಿ ಕೂಡೋದಾಗಲಿ ಏಳೋದಾಗಲಿ ತಿರುಗಾಡೋದಾಗಲಿ ಏನೇ ಆಗಲ್ಲ ಕೊಡ್ತಾ ಇದ್ದಾರೆ. ಶಯನ ಆಸನ ಅಟನ ಕೂಡೋದು ಮಲಗೋದು ತಿರುಗಾಡೋದು ಮಜ್ಜನ ಸ್ನಾನ ಮಾಡೋದು ದರ್ಶನ ನೋಡೋದು ಸ್ಪರ್ಶನ ಸ್ಪರ್ಶ ಮಾಡೋದು ಘ್ರಾಣ ಮೂಸಿ ನೋಡೋದು ಭೋಜನ ಶ್ರವಣಾದಿಶು. ಒಟ್ಟಾರೆ ಶ್ರವಣ ಶಬ್ದ ಸ್ಪರ್ಶನ ಸ್ಪರ್ಶ ಇಂದ್ರಿಯ ಶಬ್ದ ಸ್ಪರ್ಶ ದರ್ಶನ ರೂಪ ಭೋಜನ ರಸನ ಘ್ರಾಣ ಘ್ರಾಣೇಂದ್ರಿಯ ಪಂಚ ಜ್ಞಾನೇಂದ್ರಿಯಗಳ ವಿಷಯ ನಂತರ ಪಂಚಕರ್ಮೇಂದ್ರಿಯಗಳು. ಪಂಚಕರ್ಮೇಂದ್ರಿಯಗಳು ಅಂತ ಹೇಳಿದಾಗ ವಾಕು ಪಾಣಿ ಪಾದ ಪಾಯು ಉಪಸ್ಥ. ಅದಕ್ಕೆ ಹೇಳ್ತಾ ಇದ್ದಾರೆ ವಾಕು, ವಾಕಿನಿಂದ ವಿಶೇಷವಾಗಿರತಕ್ಕಂಥ ಮಾತು ಸಂಭಾಷಣಾದಿಗಳು, ಪಾಣಿ ಕೈಯಿಂದ ಹಿಡಿಯುವುದು ಮೊದಲಾದ ಕಾರ್ಯ, ಪಾದ ಅದರಲ್ಲಿ ಪಾದದಿಂದ ಮಾಡತಕ್ಕಂಥದ್ದು ವಿಶೇಷವಾಗಿ ಅಟನ, ನಂತರ ಇಡೀ ಶರೀರದಿಂದ ಮಾಡತಕ್ಕಂಥ ಕೂಡೋದು ಏಳೋದು ಮಲಗೋದು ಸ್ನಾನ ಮಾಡೋದು ಅದರಿಂದ ಮಲಮೂತ್ರಾದಿ ವಿಸರ್ಜನ ಅಂದರೆ ಪಂಚ ಜ್ಞಾನೇಂದ್ರಿಯ ಕರ್ಮ ಪಂಚ ಕರ್ಮೇಂದ್ರಿಯ ಕರ್ಮ ಇವುಗಳಲ್ಲಿ ವಿಶೇಷವಾಗಿ ಏನಂತಿರಬೇಕು, ಶಯನೇ ಆಸನಾದೌ ಚ ಈಶಃ ಸ್ವತಂತ್ರ ಇತಿ ವಿದ್ವಾನ್. ಭಗವಂತನೇ ಸ್ವತಂತ್ರ, ನಾನು ಮಲಗಿದನಾ ಅಂದರೆ ದೇವ ಮಲಗಿಸಿದ್ದಕ್ಕೆ ಮಲಗಬೇಕು, ಒಳಗಿದ್ದ ದೇವ ತಾನು ಮಲಗಿದಂತೆ ಮಾಡಿದರೆ ನಮಗೆ ಮಲಗೋದು, ಇಲ್ಲದಿದ್ರೆ ಮಲಗಲಿಕ್ಕೆ ಸಾಧ್ಯವೇ ಇಲ್ಲ. ದೇವ ಎದ್ದರೆ ನಾವು ಏಳಬೇಕು, ನಾವು ದೇವ ಕೂತರೆ ನಾವು ಕೂಡಬೇಕು. ವಿಜಯದಾಸರ ಅಪರೂಪ ಸುಳಾದಿಗಳು ನೋಡಿದಾಗ ಇದಕ್ಕೆಲ್ಲ ಆಶ್ಚರ್ಯ ಆಗ್ಬಿಡುತ್ತೆ. ನೀ ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರೆವೆ, ನಡೆಸಿದರೆ ನಡೆವೆ, ನುಡಿಸಿದರೆ ನುಡಿವೆ, ಯಾತರ ಸ್ವತಂತ್ರ ನಾನಯ್ಯ, ಎಲ್ಲ ನೀ ಮಾಡಿಸಿದಂತೆ ಆಗ್ತಾ ಇದೆ. ಏನು ಸಂಸ್ಕೃತದಲ್ಲಿ ಹೇಳಿದ್ದಾರೆ ಅದನ್ನೇ ಇಳಿಸಿದ್ದಾರೆ, ಅಲ್ಲೇನು ಹೇಳಿದ್ದಾರೆ ಅದೇ ಇಲ್ಲಿ ಸ್ಪಷ್ಟ ಇದೆ. ಶಾಸ್ತ್ರ ಬೇರೆ ಹೇಳಿಲ್ಲ, ಅದಕ್ಕೆ ಕನ್ನಡ ತರ್ಜುಮೆ ಕೊಟ್ಟ ದಾಸರಾಯರು ಬೇರೆ ಹೇಳಿಲ್ಲ, ಇಬ್ಬರು ಸ್ಪಷ್ಟ ಒಂದೇ 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 ಹೇಳ್ತಾ ಹೋಗ್ತಾ ಇದ್ದಾರೆ. ಶಯನೇ ಆಸನಾದೌ ಚ ಈಶಃ ಸ್ವತಂತ್ರ ಇತಿ ವಿದ್ವಾನ್. ಭಗವಂತನೇ ಸ್ವತಂತ್ರ, ನಾನು ಅಸ್ವಂತನಾಗಿದ್ದೇನೆ, ಅವನು ಕೂಡಿಸಿದ್ರೆ ಕೂಡುತ್ತೇನೆ ನಿಲ್ಲಿಸಿದ್ರೆ ನಿಲ್ಲುತ್ತೇನೆ. ಈ ರೀತಿ ಕೇಳಿಕೊಂಡು ವಿರಕ್ತ ಅವ್ರು ಕೇಳ್ತಾ ಇದ್ದಾರೆ, ಕರ್ಮಫಲೇ ವಿರಕ್ತ ಶಯನಾದೌ ವಿರಕ್ತ ವಾ. ವಿಶೇಷವಾಗಿ ಆ ಮಾಡಿದ ಕರ್ಮ ಫಲದಲ್ಲಿ ವಿರಕ್ತನಾಗಿರಬೇಕು, ವಿ ರಕ್ತಿ, ವಿ ಎಂದು ಭಗವಂತ, ಅವನಲ್ಲಿ ರಕ್ತನಾಗಿರಬೇಕು. ಅಥವಾ ಶಯನಾದಿಗಳಲ್ಲಿ ಕರ್ಮದಲ್ಲಿ ವಿಶೇಷವಾಗಿ ವಿರಕ್ತನಾಗಿರಬೇಕು, ಕರ್ಮ ಫಲದಲ್ಲೂ ವಿರಕ್ತನಾಗಿರಬೇಕು. ಸತ್ಯಾಂ ಕ್ಷಿತೌ ಇತ್ಯಾದಿ ಉಕ್ತ ಪ್ರಕಾರೇಣ ದೇಹೇ ಸ್ಥಿತ. ವಿರಕ್ತನಾಗಿರೋದೇನು ಅಂದರೆ ಹೇಳ್ತಾ ಇದ್ದಾರೆ, ಒಳ್ಳೆ ನೆಲ ಇರುವಾಗ ಮತ್ತ ವಿಶೇಷವಾಗಿರ್ತಕ್ಕಂಥ ಕಶಿಪೋಪ್ರಯಾಸೈ, ಆ ಹಾಸಿಗೆ ಮೊದಲಾದವರ ಯಾವುದ ಪ್ರಯಾಸ ಯಾಕೆ, ನೆಲದ ಮೇಲೆ ಮೆಲಗಬೇಕು, ಕೈಯೇ ತೋಳ ದಿಂಬಾಗಿ ಮಾಡಿಕೋಬೇಕು ಅಂತ ಆ ರೀತಿಯಲ್ಲಿ ವಿರಕ್ತನಾದಂಥವನಾಗಿ, ಗುಣಾದೀನ್ ಶಬ್ದಾದೀನ್ ಆ ದದನ್ ಅನುಭವನ್ನಪಿ, ಒಂದು ವೇಳೆ ಇವನು ಎಲ್ಲರಂತೆ ಎಲ್ಲ ಭೋಗಾದಿಗಳು ಪಡ್ತಾ ಇದ್ದರೂ, ತಥಾ ಅಬುಧವತು ನಬದ್ಧತೆ, ಗೊತ್ತಿಲ್ಲದವ ಹೇಗೆ ಸಿಕ್ಕಾಕೊಳ್ತಾನೋ, ಸಿಕ್ಕಾಕೊಳ್ಳಲ್ಲ ಹೇಗೆ, ನ ದುಃಖ ಭವತೀತಿ ಯಾವತ್, ಅವನು ದುಃಖಕ್ಕೆ ಅವನು ಪಾತ್ರನೇ ಆಗುವುದಿಲ್ಲ. ಯಾಕೆ, ಪ್ರತಿಯೊಂದು ಕೆಲಸದಲ್ಲಿ ಸ್ವಾಮಿ ಮಾಡಿಸ್ತಾ ಇದ್ದಾನೆ, ನಾನಾಗಿ ಮಾಡಲಾರೆ, ಸ್ವಾಮಿ ಮಾಡಿಸಿದ್ದಕ್ಕೆ ಮಾಡ್ತಾ ಇದ್ದೇನೆ, ನಾನಾಗಿ ಏನು ಮಾಡಲಾರೆ. ಇದನ್ನೇ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಇದನ್ನೇ ಕೃಷ್ಣ ವಿಶೇಷವಾಗಿ ಗೀತೆಯಲ್ಲಿ ಹೇಳ್ತಾ ಬರ್ತಾನೆ. ನಾನಾಗಿ ಏನೂ ಮಾಡಲಿಕ್ಕಾಗಲ್ಲ, ಅವ ಮಾಡಿಸಿದ್ದನ್ನು ಮಾಡುತ್ತೇನೆ. ಕರ್ಮಣಿ ಅಕರ್ಮ ಯಃ ಪಶ್ಯೇತ್, ಅಕರ್ಮಣಿ ಚ ಕರ್ಮಯ. ಕರ್ಮಣಿ ಅಕರ್ಮ ಯಃ ಪಶ್ಯೇತ್, ನಮ್ಮಿಂದ ಅಂದ್ರೆ ಏನು ವಿಶೇಷವಾಗಿ ಕರ್ಮಗಳು ನಡೆದು ಹೋಗ್ತಾ ಇದ್ದಾರೆ ಅದರಲ್ಲಿ ಅಕರ್ಮ, ಭಗವಂತ ನಮ್ಮಿಂದ ಮಾಡಿಸ್ತಾ ಇದ್ದಾನೆ ಅಂತ ನೋಡ್ತಾನಷ್ಟೇ ಹೊರತು, ನಾನಾಗಿ ಸ್ವತಂತ್ರವಾಗಿ ಒಂದೂ ಕರ್ಮ ಮಾಡತಾ ಇಲ್ಲ ಅಂತ ಚೆನ್ನಾಗಿ ತಿಳಿಯುತ್ತಾನೋ. ಇದು ಕೃಷ್ಣ ಹೇಳಿದ್ದು, ಇದನ್ನೇ ಭಾಗವತದಲ್ಲಿ ಹೇಳಿದ್ದು, ಇದೇ ಬ್ರಹ್ಮಸೂತ್ರಗಳಲ್ಲಿ ಹೇಳಿದ್ದು, ಇದೇ ದಾಸರಾಯರು ಸಾರಾಂಶ ನಮಗೆ ಕೊಟ್ಟಿತ್ತು. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಕಿಮು ದೇಹ ಬಂಧರಹಿತ ಮುಕ್ತ ಇತಿ ಶೇಷ. ಈ ಸಂಸಾರದಲ್ಲಿ ಇರತಕ್ಕಂಥವನೇ ಈ ಚಿಂತನೆ ಮಾಡ್ತಾ ಇದ್ರೆ ಬಂಧ ಇಲ್ಲದೆ ಇರ್ತಾನೆ, ಇನ್ನು ಮುಕ್ತನಾದವನಿಗೆ ಏನು ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಅತ್ರ ಏವಂ ಇತ್ಯಸ್ಯ ಪೂರ್ವಂ ವೈರಾಗ್ಯ ಇಲ್ಲಿ ಹೇಳ್ತಾ ಇದ್ದಾರೆ. ವೈರಾಗ್ಯ ಅಂಬುದು ಎಲ್ಲಿ ಬೇಕು, ಯಾವ ರೀತಿ ಬೇಕು, ಹೇಗಿರಬೇಕು ಅಂದ್ರೆ ಹೇಳ್ತಾ ಇದ್ದಾರೆ, ಮಾಡುವ ಕರ್ಮದಲ್ಲಿ ವೈರಾಗ್ಯ. ವಿರಕ್ತಿ ಅಂದ್ರೆ ಯಾವುದು ಅಂದರೆ, ನಾನೇ ಮಾಡ್ತಾ ಇದ್ದೇನೆ ಎಂಬ ಆಸಕ್ತಿ, ನಂದೇ ಎಲ್ಲ ಎಂಬ ಭ್ರಾಂತಿ ಬಿಡಬೇಕು ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಪ್ರಕೃತಿಸ್ಥೋಪಿ ಅಸಂಸಕ್ತ ಯಥಾ ಕಂ ಸವಿತಾನಿಲ. ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ಈಶ ವಿತ್ ಭಗವಂತ ಇದ್ದಾನಲ್ವಾ, ಭಗವಂತ ಮತ್ತು ಜೀವ, ಈ ಜೀವ ಹೇಗಿದ್ದಾನೆ, ಈಶ ವಿದ್ವದ್ ಜೀವಯೋಹೋ ದೇಹಸ್ಥಿತೇಪಿ. ದೇಹ, ದೇಹದಲ್ಲಿ ಭಗವಂತ ಜೀವ, ಭಗವಂತ ಜೀವ, ಈ ಬಂಧ ಅಂಬುದು ಬರ್ತಾ ಇದೆ. ಶರೀರದ ಮೂಲಕ ಅಜ್ಞಾನದ ಮೂಲಕ ಜೀವನಿಗೆ ಬರ್ತಾ ಇದೆ, ಭಗವಂತನಿಗೆ ಬರ್ತಾ ಇಲ್ಲ. ನಂತರ ಭಗವಂತನ ಅನುಗ್ರಹದಿಂದ ಜೀವನಿಗೆ ಜ್ಞಾನ ಬಂದರೆ ಅವನು ವಿದ್ವಜ್ಜೀವ ಅಂತಾಗ್ತಾನೆ, ಚೆನ್ನಾಗಿ ತಿಳ್ಕೊಂಡವನಾಗ್ತಾನೆ. ಅಂಥ ಕಾಲಕ್ಕೆ ಅವನು ಭಗವಂತನ, ಅವನೇ ಭಗವಂತನೇ ಸ್ವತಂತ್ರ, ನಾನು ಸ್ವತಂತ್ರ ಅಂತ ತಿಳಿದು ಪ್ರತಿಯೊಂದು ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡುತ್ತಾ ಇರೋದರಿಂದ ಇಂಥವ ಈ ದೇಹದಲ್ಲಿ ಇದ್ದಾಗ ದೇವರಿಗೆ ಹೇಗೆ ಬಂಧ ಇರಲ್ಲವೋ ಇವನಿಗೂ ಬಂಧ ಕಳಚಿ ಹೋಗ್ತಾ ಇರುತ್ತೆ. ಹೇಳ್ತಾರೆ ಈಶ ವಿದ್ವಜ್ಜೀವಯೋಹೋ, ವಿದ್ವಾಂಸನಾದ ಜೀವ ಮತ್ತು ಭಗವಂತ. ವಿದ್ವಾಂಸ ಅಂದ್ರೆ ಅನುಷ್ಠಾನಕ್ಕಿಟ್ಟವ ಅಂತರ್ಥ, ಕೇವಲ ಶಬ್ದ ಪಾಂಡಿತ್ಯ ಇರತಕ್ಕಂಥವ ಅಂತಲ್ಲ. ಇಬ್ಬರೂ ದೇಹದಲ್ಲಿದ್ದರೂ ತಜ್ಜನ್ಯ ದುಃಖ ಬಂಧಾಭಾವ, ಇಬ್ಬರಿಗೂ ದುಃಖ ಬಂಧ ಇರಲ್ಲ. ಯಾವಕ್ಕೆ? ಇವ ವಿದ್ವಾಂಸನಾಗಿದ್ದಾನೆ, ಈ ರೀತಿ ಇಬ್ಬರಿಗೂ ಬಂಧ ಇಲ್ಲದೆ ಇರುವುದು ಕಥಂ ಇತಿ ಏತತ್ ಅನೇಕ ದೃಷ್ಟಾಂತೇ ನಾವು ಉಪಾದಯತೆ. ದೇವರಿಗೆ ಹೇಗೆ ದೇಹದಲ್ಲಿದ್ದರೂ ಅವನಿಗೆ ಬಂಧನವಿಲ್ಲವೋ, ಜೀವನಾದವ ಅಜ್ಞಾನವನ್ನು ಕಳೆದುಕೊಂಡು ಈ ದೇಹದಲ್ಲಿ ವಿದ್ವಾಂಸನಾಗಿದ್ದರೆ ಅವನಿಗೂ ಬಂಧನವಿಲ್ಲ ಎಂಬುದನ್ನ ಅನೇಕ ದೃಷ್ಟಾಂತಗಳನ್ನು ಕೊಡ್ತಾ ಇದ್ದಾರೆ. ಪ್ರಕೃತಿಸ್ಥೋಪಿ ಅಸಂಸಕ್ತ. ಪ್ರಕೃತಿಸ್ಥ ಅಂದರೆ ಪ್ರಕೃತಿ ಕಾರ್ಯ ದೇಹಸ್ಥ, ಪ್ರಾಕೃತ ದೇಹಸ್ಥ ಇತಿ ಯಾವತ್. ಈ ಪ್ರಕೃತಿಯ ಕಾರ್ಯವಾದ ದೇಹ, ಏನು ಪ್ರಕೃತಿ? ಪ್ರಕೃತಿಯ ಕಾರ್ಯ ಈ ದೇಹ ಏನು ಅಂದರೆ ಮಣ್ಣು. ಮಣ್ಣಿನ ಕಾರ್ಯ ಮಡಕೆ, ಮಣ್ಣಿಂದ ತಯಾರಾದದ್ದು ಮಡಕೆ. ಮಣ್ಣು ಕಾರಣ, ಮಣ್ಣಿನ ಕಾರ್ಯ ಮಡಕೆ. ಹಾಗೆ ಮಣ್ಣಿನಿಂದ ತಯಾರಾದ್ದು ಮಡಿಕೆ, ಅದನ್ನ ಕಾರ್ಯ ಅಂತ. ಹಾಗೆ ಪ್ರಕೃತಿ ಅದು ಮಣ್ಣಿನಂತೆ, ಆ ಪ್ರಕೃತಿಯಿಂದ ಮೂರು ಗುಣಗಳಿಂದ ತಯಾರಾದ್ದು ಜಗತ್ತು, ಅದು ಮಡಕೆಯಂತೆ ಕಾರ್ಯ. ಅದರಿಂದ ಈ ಮೂರು ಗುಣಗಳು ಪ್ರಕೃತಿ, ಅದರಿಂದ ತಯಾರಾದ್ದು ಜಗತ್ತು, ಅದರಲ್ಲಿರುವ ಈ ದೇಹವು, ಈ ದೇಹವು ಕಾರ್ಯವೇ. ಅಂದರೆ ಪ್ರಕೃತಿ ಕಾರ್ಯ ದೇಹಸ್ಥ, ಪ್ರಕೃತಿಯ ಕಾರ್ಯವಾದ ಈ ದೇಹ, ಈ ದೇಹದಲ್ಲಿ ಇರತಕ್ಕಂಥ ಅಂದರೆ ಪ್ರಾಕೃತ ದೇಹಸ್ಥ, ಪ್ರಕೃತಿಗೆ ಸಂಬಂಧಪಟ್ಟ ಈ ದೇಹದಲ್ಲಿ ವಿದ್ವಾನ್ ಜೀವ ಈಶಶ್ಚ, ವಿದ್ವಾಂಸನಾದ ಜೀವ ಮತ್ತು ಭಗವಂತ ಇಬ್ಬರು ಇದ್ದರು. ಅಸಂಸಕ್ತ ತತ್ತತ್ ಸಂಸರ್ಗಜನ್ಯ ದುಃಖ ಭಾಕ್ ನ ಭವತಿ, ಆಯಾ ಸಂಪರ್ಕಗಳಿಂದ ಬರತಕ್ಕಂತಹ ದುಃಖದ ಭೋಜನ ಮಾಡತಕ್ಕಂಥವನಾಗಲ್ಲ. ಯಥಾ ದುಷ್ಟಾದುಷ್ಟ ಪದಾರ್ಥೇಶು ಸ್ಥಿತ ಆಕಾಶ ಸವಿತಾ ಸವಿತೃಕಿರಣಾ ಅನಿಲಃ ವಾಯುಶ್ಚ ತತ್ಕೃತ ಲೇಪಭಾಜಃ ನ ಭವಂತಿ ತಥಾ ಯಥಾ ಖಂ ಸವಿತಾ ಅನಿಲಃ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಖಂ ಅಂದರೆ ಆಕಾಶ, ಸವಿತಾ ಅಂದರೆ ಸವಿತೃಕಿರಣಗಳು, ಅನಿಲ ಅಂದರೆ ವಾಯು. ಆಕಾಶ, ಗಾಳಿ, ಸೂರ್ಯನ ಕಿರಣಗಳು, ಈ ಮೂರು ದುಷ್ಟ ಅದುಷ್ಟ ಪದಾರ್ಥೇಶು ಸ್ಥಿತ. ಆಕಾಶ ಇರುತ್ತೆ, ಕೆಟ್ಟ ಪದಾರ್ಥಗಳಲ್ಲೂ ಇರುತ್ತೆ, ಒಳ್ಳೆ ಪದಾರ್ಥಗಳ ಸಂಪರ್ಕವೂ ಇರುತ್ತೆ. ಆದರೆ ಒಳ್ಳೆ ಪದಾರ್ಥಗಳ ಸಂಪರ್ಕದಿಂದ ಆಕಾಶಕ್ಕೆ ಅದರ ಅಂಟು ಬರಲ್ಲ, ಕೆಟ್ಟ ಪದಾರ್ಥಗಳ ಸಂಪರ್ಕದಿಂದ ಆಕಾಶಕ್ಕೆ ಅದರ ಅಂಟು ಬರಲ್ಲ. ಹಾಗೆ ಸೂರ್ಯಕಿರಣಗಳು ಅಷ್ಟು, ಸೂರ್ಯಕಿರಣಗಳಿಗೆ ಈ ಪದಾರ್ಥಗಳ ಸ್ಪರ್ಶ ಆಗಲ್ಲ. ನಂತರ ಮುಂದೆ ಹೇಳ್ತಾ ಇದ್ದಾರೆ ವಾಯು ಹೇಳ್ತಾರೆ ತತ್ಕೃತ ಲೇಪ ಭಾಜೋ ನಭವಂತಿ, ಆ ದುಷ್ಟ ಅಥವಾ ಅದುಷ್ಟವಾದ ಪದಾರ್ಥಗಳ ಲೇಪ, ಆ ಲೇಪದಿಂದಾಗಿ ಬಂದಿರತಕ್ಕಂಥ ದೋಷಾದಿಗಳಿಗೆ, ಆ ಗಾಳಿ ಮೊದಲಾದವುಗಳಿಗೆ ಆ ದೋಷವಿಲ್ಲ. ಗಾಳಿ ಯಾವಾಗೂ ಶುದ್ಧ, ಗಾಳಿ ಯಾವಾಗೂ ಶುದ್ಧ. ಅದು ಒಂದು ಕಡೆ ಏನಾದರೂ ದುಷ್ಟವಾದ ವಾಸನೆ ಇದ್ದರೆ ಅದನ್ನು ಇನ್ನೊಂದು ಕಡೆ ಬಿಡುತ್ತಷ್ಟೇ ಹೊರತು ಗಾಳಿಗೆ ಅದರ ದೋಷ ಬರಲ್ಲ. ವೈಶಾರಧ್ಯಕ್ಷಯ ಸಂಗ ಶಿತಯ ಛಿನ್ನ ಸಂಶಯ ಪ್ರತಿಬುದ್ಧ ಇವ ಸ್ವಪ್ನಾತ್ ನಾನಾತ್ವಾತ್ ವಿನಿವರ್ತತೆ. ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ಇಲ್ಲಿ ಪ್ರಶ್ನೆ ಮಾಡಿಕೊಡ್ತಾ ಇದ್ದೇನೆ. ಈಶ ಜೀವಯೋ ಸ್ವಾತಂತ್ರ್ಯಾದಿ ಜ್ಞಾನ ಮಾತ್ರೇಣ ಕಥಂ ಅಬಂಧ. ಈಶ ಸ್ವತಂತ್ರ, ಜೀವ ಅಸ್ವತಂತ್ರ. ಇದು ಜ್ಞಾನ ಬಂತು, ಈ ಜ್ಞಾನ ಬಂದಷ್ಟು ಮಾತ್ರಕ್ಕೆ ಬಂಧ ಹೋಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಸ್ವಜ್ಞೇಯಸ್ಯ ಸರ್ವಸ್ಯ ಜ್ಞಾನೇ ಸತ್ಯೇವ ಮಿಥ್ಯಾ ಜ್ಞಾನ ನಿವೃತ್ತ ಬಂಧ ನಿವೃತ್ತಿ ಇತಿ ಅತಃ ತದುಪಪಾದಯತಿ ವೈಶಾರದೀತಿ. ಇನ್ನು ಹೇಳ್ತಾ ಇದ್ದಾರೆ, ತಾನು ತಿಳ್ಕೋಬೇಕಾಗಿರತಕ್ಕಂಥ ಎಲ್ಲವೂ ತಿಳಿದು ಹೋದರೆ ಸ್ವಜ್ಞೇಯಸ್ಯ ಸರ್ವಸ್ಯ ಜ್ಞಾನೇ ಸತ್ಯೇವ, ತಾನು ತಿಳಿಯಬೇಕಾದ ಎಲ್ಲವೂ ತಿಳಿದರೇನೆ ಮಿಥ್ಯಾಜ್ಞಾನ ನಿವೃತ್ತ, ಮಿಥ್ಯಾಜ್ಞಾನ ಹೋಗುತ್ತೆ, ಆವಾಗ ಬಂಧ ನಿವೃತ್ತಿ ಆಗುತ್ತೆ ಎಂಬುದನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅನವರತ ಈಶಾದಿ ಸ್ವಾತಂತ್ರ್ಯಾದಿ ಜ್ಞಾನೇನ ಜಾತೇನ ಅಸಂಗೇನ. ಇದು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಬರೀ ಇಲ್ಲಿ ಶಬ್ದ ನೋಡಿ ಪ್ರಶ್ನೆಯಲ್ಲಿ, ಈಶ ಜೀವಯೋ ಸ್ವಾತಂತ್ರ್ಯಾದಿ ಜ್ಞಾನ ಮಾತ್ರೇಣ ಕಥಂ ಅಬಂಧ. ದೇವರು ಸ್ವತಂತ್ರ ನಾನು ಅಸ್ವತಂತ್ರ ಅಂತ ಪ್ರವಚನದಲ್ಲಿ ಕೇಳಿದು ಗೊತ್ತಾಯಿತು, ಅಷ್ಟಕ್ಕೆ ಬಂಧ ಹೋಗುತ್ತ ಅಲ್ಲಿ ಹೇಳ್ತಾ ಇದ್ದಾರೆ. ಅನವರತ ಏನು, ಎಡಬಿಡದ ಈಶಾದಿ ಸ್ವಾತಂತ್ರ್ಯಾದಿ ಜ್ಞಾನೇನ ಜಾತೇನ ಅಸಂಗೇನ. ಅಂದರೆ ಈ ಜ್ಞಾನ ಅನವರತ ಬರ್ತಾ ಇರಬೇಕು, ಅಂದರೆ ಪ್ರಾಕ್ಟಿಕಲ್ಲಿ ಅಪ್ಲೈಡ್. ಎಲ್ಲಿ ಶಯನಾದೌ ವೈರಾಗ್ಯೇಣ ಇತಿ ಪ್ರಾಗುಕ್ತ ಅನುವಾದ. ಎಲ್ಲಿ ಮಲಗಿದಾಗಲೂ ಕೂತಾಗಲೂ ಎದ್ದಾಗಲೂ ನಿಂತಾಗಲೂ ಭಗವಂತ ಸ್ವತಂತ್ರ, ಭಗವಂತ ಸ್ವತಂತ್ರ ಅಂತ ಜ್ಞಾನ ಬರ್ತಾ ಇದೆ. ಆ ಜ್ಞಾನದಿಂದಾಗಿ ನೋಡಿ, ಅನವರತ ಈಶಾದಿ ಸ್ವಾತಂತ್ರ್ಯಾದಿ ಜ್ಞಾನೇನ ಜಾತೇನ ಅಸಂಗೇನ. ಆಯಾ ಕಾಲ ತಿರುಗಾಡೋದು, ತಿನ್ನೋದು, ಕೂಡೋದು ಮೊದಲಾದ ಕ್ರಿಯೆಗಳು ನಡೀತಾ ಇವೆ. ಆ ನಡೆಯುವ ಕಾಲಕ್ಕೆ ಜ್ಞಾನ ತಲೆಗೆ ಬರ್ತಾ ಇದೆ. ಏನಂತ, ನಾನು ಸ್ವತಂತ್ರ, ದೇವ ಸ್ವತಂತ್ರ, ನಾನು ಸ್ವತಂತ್ರ, ದೇವ ಸ್ವತಂತ್ರ ಅಂತ ಅವ ಮಾಡಿಸ್ತಾ ಇದ್ದಾನೆ, ಅವ ಮಾಡಿಸ್ತಾ ಇದ್ದಾನೆ. ತಿಂದಾಗ್ಲೂ ಅದೇ ಚಿಂತನೆ, ಕೂತ ಆಗ್ಲೂ ಅದೇ ಚಿಂತನೆ. ಅವ ಕೂಡಿಸಿದ ನಾನು ಕೂಡ್ತಾ ಇದ್ದೇನೆ, ಅವ ಮಲಗಿಸಿದ ಮಲಗ್ತಾ ಇದ್ದೇನೆ, ಅವ ತಿರುಗಾಡಿಸ್ತಾ ಇದ್ದಾನೆ. ಎಷ್ಟು ಸಲ ರೀ ಬೆಳಿಗ್ಗೆದ್ದವು? ಒಂದ್ಸಲ ಎದ್ದಾಗ್ಲಿಂದ ಅವ ಎಬ್ಬಿಸಿದ ಅಂದುಕೊಂಡ್ವಿ, ಅವ ಕೂಡಿಸಿದ ಅಂತ ಅಂದುಕೊಂಡ್ವಿ, ಅವ ತಿರುಗಾಡಿಸಿದ. ಎಷ್ಟು ಸಲ ಅಂದ್ಕೋಬೇಕಿದು? ಒಂದೆರಡು ಸಲನಾ, ಮೂರು ಸಲನಾ? ಸಾಕು, ದಿನ ಇಡೀ ಹೇಳ್ತಾ ಇರ್ತೀವಿ, ಕೂಡ್ತಾ ಇರ್ತೀವಿ, ತಿರುಗಾಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಮಲಗ್ತಾ ಇರ್ತೀವಿ, ಹೇಳ್ತಾ ಇರ್ತೀವಪ್ಪ. ಪ್ರತಿಯೊಂದು ಸಲನೂ ಹೀಗೆ ಅಂದುಕೋಬೇಕಾ? ಒಮ್ಮೆ ಅಂದುಕೊಂಡ್ರೆ ಸಾಕ? ಇದು ಪ್ರಶ್ನೆ. ಹೇಳ್ತಾರೆ, ಬೆಳಿಗ್ಗಿನಿಂದ ಕಣ್ಣು ತೆಗೆದಾಗರಿಂದ ಕಣ್ಣು ಮುಚ್ಚೋ ಪರ್ಯಂತ ನಡೆಯುವ ಪ್ರತಿಯೊಂದು ಕಾರ್ಯದಲ್ಲಿ ಬೇಸರವಿಲ್ಲದೆ ಪ್ರತಿಯೊಂದು ಕಾರ್ಯದಲ್ಲಿ, ಇದಕ್ಕೆ ಚಿಕ್ಕ ದೃಷ್ಟ ಅಂತ ಅಪ್ಪ ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗುವ ಪರ್ಯಂತ ಏನೇನು ಕೆಲಸಗಳು ಮಾಡುತ್ತಾ ಇರ್ತೀರಿ? ತಿರುಗುವಾಗ, ತಿನ್ನುವಾಗ, ಕೂಡುವಾಗ, ಮಲಗುವಾಗ, ಏಳುವಾಗ, ಕುಡಿಯುವಾಗ, ಮಾತಾಡುವಾಗ ಉಸಿರಾಡ್ತಾ ಇರ್ರಿ. ಆವಾಗ ಪ್ರಶ್ನೆ ಮಾಡಿದ, ಬೆಳಿಗ್ಗಿಂದ 20 ಸಲ ಏಳ್ತೀವಿ, 20 ಸಲ ಕೂಡ್ತೀವಿ, 20 ಸಲ ತಿರುಗ್ತಾ ಇರ್ತೀವಿ, 20 ಸಲ ಮಲಗ್ತಾ ಇರ್ತೀವಿ, ಒಂದು 10 ಎಷ್ಟೋ ಸಲ ನಡೀತಾ ಇರ್ತೀವಿ, ನುಡಿತಾ ಇರ್ತೀವಿ, ಎಲ್ಲ ಕಾಲಕ್ಕೂ ಉಸಿರಾಡಬೇಕಾ? ಒಮ್ಮೆ 4-5 ಸಲ ಉಸಿರಾಡಿದ್ರೆ ಸಾಕಾ ಅಂತ ಕೇಳಿದರೆ ಎಷ್ಟು ಹುಚ್ಚು ಪ್ರಶ್ನೆಯೋ. ಉಸಿರಾಟ ಅಂಬೋದು ನಾನ್ ಸ್ಟಾಪ್, ಪ್ರತಿಯೊಂದು ಕಾರ್ಯ ಆದಾಗ ಉಸಿರಾಟ ನಡೀದೇ ನಡೀತಾ ಇರಲೇಬೇಕು. ಅದೇ ಥರ ಈ ಚಿಂತನೆ ಬರ್ತಾ ಇರಬೇಕು. ಇಲ್ಲಿ ಪಾಯಿಂಟ್ ಟಚ್ ಮಾಡ್ತಾ ಇದ್ದಾರೆ, ಅದಕ್ಕೆ ಹೇಳ್ತಾ ಇದ್ದಾರೆ ಆ ಶಬ್ದ, ಅದಕ್ಕೆ ಅನವರತ ಎಡಬಿಡದ ಬೇಸರವಿಲ್ಲದ ಎಡಬಿಡದ ಅಭ್ಯಾಸ. ಅಂದರೆ ಪ್ರತಿಯೊಂದು ಕಾರ್ಯ ಮಾಡುವಾಗ ಇದು ನೆನಪಿಗೆ ಬರಬೇಕು. ಅಂದರೆ ಅಲ್ಲಿ ಹೇಳ್ತಾ ಇದ್ದಾರೆ ಅನವರತ ಈಶಾದಿ ಸ್ವಾತಂತ್ರ್ಯಾದಿ. ಈಶಾದಿ ಅಂದರೆ ಈಶ ಜೀವ, ಸ್ವಾತಂತ್ರ್ಯಾದಿ ಅಂದರೆ ಸ್ವಾತಂತ್ರ್ಯ ಅಸ್ವಾತಂತ್ರ್ಯ. ಆದಿ ಜ್ಞಾನೇನ ಅನವರತ ಜ್ಞಾನೇನ, ಅನವರತ ಜ್ಞಾನ ಬರ್ತಾ ಇದೆ. ಆ ಜ್ಞಾನ ಸಾಲದು, ಆ ಜ್ಞಾನದಿಂದ ಒಂದು ಹುಟ್ಟುತ್ತಂತೆ. ಏನು ಅಸಂಗೇನ ಅಂಟು ಅಂಬುದು ಬಿಟ್ಟು ಹೋಗ್ತಾ ಬರುತ್ತದರಿಂದ ಅವಾಗೆ ಶಯನಾದಿಗಳು ಮಾಡುವಾಗ ಆಸಕ್ತಿ ಇಲ್ಲದೆ ಅವನಲ್ಲೇ ಭಗವಂತನಲ್ಲೇ ಸಕ್ತನಾಗಿ ಮಾಡುವ ಸ್ಥಿತಿ ಬರುತ್ತೆ. ಅದು ವಿರಕ್ತ ಸ್ಥಿತಿ. ಅಂಥ ಕಾಲಕ್ಕೆ ತೇನ ಅಂಥ ಒಂದು ಟ್ರೈನಿಂಗ್ ಇಂದ ಶಿತಯ ತೀಕ್ಷ್ಣಯ ವೈಶಾರದ್ಯ ಈಶ ಪ್ರಸಾದ ಲಬ್ಧಯ ತದ್ವಿಷಯಿಣ್ಯಾಚ ಈಕ್ಷಯ ಅಪರೋಕ್ಷ ದೃಶ. ಅಂಥ ತೀಕ್ಷ್ಣವಾಗಿರತಕ್ಕಂಥ ಪ್ರಾಕ್ಟೀಸ್, ಅದರಿಂದ ಬಂದಿರತಕ್ಕಂಥ ವಿಶಾರದ ಅಂದರೆ ಅದ್ಭುತವಾದಂಥ ಜ್ಞಾನ ಹುಟ್ಟುತ್ತಾ ಬರುತ್ತೆ. ಆ ಜ್ಞಾನದಿಂದ ಈಶ ಪ್ರಸಾದ ಲಬ್ಧಯ ತದ್ವಿಷಯಿಣ್ಯಾಚ ಈಕ್ಷಯ, ಭಗವಂತನ ಪ್ರಸಾದ ಆಗುತ್ತೆ. ಆ ರೀತಿಯಾಗಿ ನಾನ್ ಸ್ಟಾಪ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಅಂಥ ಕಾಲಕ್ಕೆ ಜೀವನಿಗೆ ಅದ್ಭುತವಾದ ದೇವರ ವಿಷಯಕವಾದ ನೋಟ ಬರುತ್ತೆ. ಯಾವುದು? ಅಪರೋಕ್ಷ ದೃಶ, ವಿಶೇಷವಾಗಿ ಅಪರೋಕ್ಷ ಜ್ಞಾನ ಬರುತ್ತೆ. ಜ್ಞೇಯಾಂತರೇಷ್ವಪಿ ಚಿನ್ನ ಸಂಶಯ. ಇನ್ನು ಎಲ್ಲ ಮಿಕ್ಕ ಯಾವುದು ಯಾವುದು ತಿಳಿಯಬೇಕೋ ಎಲ್ಲದರಲ್ಲೂ ಸಂಶಯ ಅವನಿಗೆ ಹೋಗಿಬಿಡುತ್ತೆ. ಹೇಗಿರ್ತಾನವ? ಪ್ರತಿಬುದ್ಧ ಇವ ಸ್ವಪ್ನಾತ್, ಸ್ವಪ್ನಾತ್ ಪ್ರತಿಬುದ್ಧ ಸ್ವಪ್ನೋತ್ಥಿತ ಇವ. ಇವ ಹೇಗಾಗ್ತಾನೆ ಅಪರೋಕ್ಷ ಜ್ಞಾನದಿಂದ ಅಂದರೆ, ಸಯಥ ಸ್ವಾಪ್ನ ಅರ್ಥೇಶು ಜಾಗ್ರತ್ ಪದಾರ್ಥ ಭೇದ ಭ್ರಮ ಪದಾರ್ಥ ಅಭೇದ ಭ್ರಮಾತ್ ನಿವರ್ತತೆ ತದ್ವತ್. ಆನೆಯನ್ನ ಬೆಳಿಗ್ಗೆ ನೋಡಿದ್ದ, ಕನಸಿನಲ್ಲಿ ಆನೆಯನ್ನು ನೋಡಿದ್ದ, ಕನಸಿನಲ್ಲಿ ನೋಡುವಾಗ ಏನಂತ ಬಂದಿತ್ತು ಕನಸಿನಲ್ಲಿ ಇವನ ತಲೆಗೆ, ಇದು ಬೆಳಿಗ್ಗೆ ನೋಡಿದ ಆನೆಯೇ ಕನಸಿನಲ್ಲಿ ಇಲ್ಲಿ ಬಂದಿದೆ ಅಂತ ಎಚ್ಚರ ಆಯಿತು. ಆದ ಕೂಡಲೇ ಅವನಿಗೆ ಗೊತ್ತಾಯಿತು, ಓಹೋ ನಾನು ಇಷ್ಟೊತ್ತು ನೋಡಿದ್ದು ಬೇರೆ ಆನೆ, ಬೆಳಿಗ್ಗೆ ಏನು ಆನೆಯನ್ನು ನೋಡಿದ್ದೆ ಆ ಆನೆಯೇ ಬಂದಿತು ಅಂತ ಕನಸು ಬಿದ್ದಷ್ಟು ಹೊತ್ತು ಅಂದುಕೊಂಡಿದ್ದೆ. ನನ್ನ ಕನಸಿನಲ್ಲಿ ಬಂದದ್ದು, ನಾನು ನೋಡುತ್ತಾ ಇದ್ದದ್ದು ಬೆಳಿಗ್ಗೆ ನೋಡಿದ ಆನೆಯೇ ಅಂತ ಕನಸಿನಲ್ಲಿ ಇದ್ದಷ್ಟು ಹೊತ್ತು ಅಂದುಕೊಳ್ತಾ ಇದ್ದೆ. ಎಚ್ಚರ ಆದ ಕೂಡಲೇ ನನಗೆ ಆ ಭ್ರಾಂತಿ ಬಿಟ್ಟೋಯಿತು. ಏನು ಭ್ರಾಂತಿ? ಸ್ವಪ್ನದಲ್ಲಿ ಭ್ರಾಂತಿಯ ಭಾಗ ಯಾವುದು ಅಂದರೆ, ಬೆಳಿಗ್ಗೆ ನೋಡಿದ ವಸ್ತುವೇ ನನ್ನ ತಲೆ ನನಗೆ ಕಾಣಿಸ್ತಾ ಇದೆ ಎಂಬ ಭಾಗ ಭ್ರಾಂತಿ. ಸ್ವಪ್ನದಲ್ಲಿ ಕಂಡ ಆನೆ ಭ್ರಾಂತಿ ಅಲ್ಲ. ಬೆಳಿಗ್ಗೆ ನೋಡಿದ ಆನೆ ಭ್ರಾಂತಿ ಹೇಗಲ್ಲವೋ, ಸ್ವಪ್ನದಲ್ಲಿ ಕಂಡ ಆನೆಯ ಕುರಿತಾದ ಜ್ಞಾನವು ಭ್ರಾಂತಿ ಅಲ್ಲ. ಅದು ಭ್ರಾಂತಿ ಅಲ್ಲ, ಅದು ಸತ್ಯ ಪದಾರ್ಥವೇ. ಮಾನಸಿಕ ವಾಸನಾದಿಂದ ನಿರ್ಮಿತವಾದ ಸತ್ಯವಾದ ಪದಾರ್ಥ. ಆದರೆ ಬೆಳಿಗ್ಗೆ ಕಂಡ ಆನೆ ಬೇರೆ, ರಾತ್ರಿ ಸ್ವಪ್ನದಲ್ಲಿ ಕಂಡ ಆನೆ ಬೇರೆ, ಈ ಎರಡೂ ಒಂದೇ ಎಂಬ ಭಾವನೆಯೇ ಭ್ರಾಂತಿ. ಅದು ಎಚ್ಚರದಿಂದ ಬಿಟ್ಟೋಗುತ್ತೆ. ಓ, ಬೆಳಿಗ್ಗೆ ಕಂಡದ್ದೇ ಬೇರೆ, ಈಗ ಕಂಡದ್ದೇ ಬೇರೆ ಅಂತ ಹೇಗೆ ಬರುತ್ತೋ ಹಾಗೇ ನಾನಾತ್ವಾತ್ ನಿವರ್ತು ನಿವರ್ತತೆ ಮಿಥ್ಯಾಜ್ಞಾನಾತ್ ನಿವರ್ತತೆ. ಅಂದರೆ ಮಿಥ್ಯಾಜ್ಞಾನ ಯಾವುದು ಅಂದರೆ, ಎಲ್ಲ ಜೀವರಾಶಿಗಳು ನೋಡಾಗ ಇವ್ರು ಮಾಡಿದ್ರು ಇವ್ರು ಮಾಡಿದ್ರು ಇವ್ರು ಮಾಡಿದ್ರು ಅದು ಮಾಡಿತು ಅಂತ ನಾನಾ ರೀತಿಯಾಗಿ ದೇವರ ಸ್ವಾತಂತ್ರ್ಯ ಅವನಲ್ಲಿ ಒಬ್ಬನಲ್ಲೇ ಇರುವುದು ನಾನಾ ಕಡೆ ನಮಗೆ ಕಾಣಿಸ್ತಾ ಇತ್ತು. ಅವರು ಮಾಡಿದ್ರು ಇವರು ಮಾಡಿದ್ರು ಇವರು ಮಾಡಿದ್ರು ಅವರು ಮಾಡಿದ್ರು ಸ್ವತಂತ್ರವಾಗಿ ಮಾಡಿದ್ರು ಅಂತ ಭ್ರಾಂತಿ ಬರ್ತಾ ಇತ್ತು. ಈಗ ಅಂದರೆ ಭ್ರಾಂತಿ ಇವಾಗ ಸ್ವಪ್ನ ದೃಷ್ಟಾಂತದಿಂದ, ಸ್ವಪ್ನದಲ್ಲಿ ಬಂದ ಭ್ರಾಂತಿ ಎಚ್ಚರ ಆದಾಗ ಆ ಭ್ರಾಂತಿ ಹೋಗಿದ್ದು ಅಂದರು. ಅದು ಇಲ್ಲಿ ಹೇಗೆ ಅನ್ವಯ? ಭ್ರಾಂತಿ ಬಂದದ್ದು ಹೇಗೆ, ಅದು ಹೋದದ್ದು ಹೇಗೆ? ಅಂದರೆ ಭಗವಂತನ ಸ್ವಾತಂತ್ರ್ಯ, ಭಗವಂತನ ಸ್ವಾತಂತ್ರ್ಯ, ಸ್ವಾತಂತ್ರ್ಯ ಎಂಬುದು ಭಗವಂತನಲ್ಲೇ ಇದೆ. ಆದರೆ ಈ ಅಜ್ಞಾನದಿಂದ ನಮಗೆ ಸ್ವಪ್ನ ಬಂದಂತಾಯಿತು. ಅದರಲ್ಲಿ ಏನು ಕಾಣಿಸ್ತು ಅಂದರೆ, ಇವಾಗ ಕಾಣಿಸ್ತಾ ಇರೋದು ಎಲ್ಲರೂ ಅವರು ಮಾಡ್ತಾ ಇದ್ದಾರೆ, ಇವರು ಮಾಡ್ತಾ ಇದ್ದಾರೆ, ಇವರು ಮಾಡ್ತಾರೆ, ಅವ್ರು ಅಂದ್ರೇನು, ಸ್ವತಂತ್ರವಾಗಿ ಎಲ್ಲರೂ ಅವರವರ ಕೆಲಸ ಮಾಡ್ತಾ ಇದ್ದಾರೆ ಎಂಬುದು ತಲೆಗೆ ಬರ್ತಾ ಇದೆ. ನಾನು ಅವರು ಎಲ್ಲ ಅಂದರೆ ಎಲ್ಲರಲ್ಲಿ ಸ್ವಾತಂತ್ರ್ಯವಿದೆ. ಯಾವ ಸ್ವಾತಂತ್ರ್ಯ? ದೇವರಲ್ಲಿ ಇರುವ ಸ್ವಾತಂತ್ರ್ಯವೇ ಇವರೆಲ್ಲರಲ್ಲೂ ಇದೆ ಎಂಬುದು ಬಂದಿತ್ತು. ಈಗ ಅಪರೋಕ್ಷ ಜ್ಞಾನದಿಂದ ಏನಾಗ್ತಾ ಇದೆ, ಅದೆಲ್ಲ ಹೋಗ್ತಾ ಇದೆ. ಈಗ ಯಾರನ್ನ ನೋಡಿದರೂ ಅವರಾಗಿ ಮಾಡುವುದು ಯಾವುದೂ ಇಲ್ಲ, ದೇವರೇ ಅವರಿಂದ ಮಾಡಿಸ್ತಾ ಇದ್ದಾನೆ. ಎಲ್ಲರಲ್ಲಿ ಜಡಜೀವಗಳಲ್ಲಿ ಕಾಣುವ ಚಲನವಲನ, ಅದಕ್ಕೆ ಬೇಕಾದ ಸ್ವಾತಂತ್ರ್ಯವೆಲ್ಲ ಅದೆಲ್ಲ ದೇವರದ್ದೇ ಇಲ್ಲಿದೆ. ದೇವರೇ ಮಾಡಿಸ್ತಾ ಇದ್ದಾನೆ. ದೇವರದ್ದಲ್ಲದ ಸ್ವಾತಂತ್ರ್ಯ ಇವ್ರಿಗಾರಿಗೂ ಇಲ್ಲ. ಅದು ಇತ್ತು ಅಂತ ಇಷ್ಟು ಕಾಲ ಅಂದುಕೊಂಡಿದ್ದೆ, ಈಗ ಅದು ಹೋಯಿತು ಅಂತ ಭ್ರಾಂತಿ ಬಂದ ಕ್ರಮ, ಭ್ರಾಂತಿ ಹೋದ ಕ್ರಮ, ಈ ಎರಡನ್ನೂ ಹೇಳ್ತಾ ಇರುತ್ತೆ. ಅದ್ಭುತವಾಗಿ ಶಾಸ್ತ್ರದಲ್ಲಿ ಇಷ್ಟು ಸ್ಪಷ್ಟ ಬ್ರಷ್ ಹಾಕಿ ತಿಕ್ಕಿದಂತೆ ಹೇಳಿದ್ರು. ನಮ್ಮ ದೌರ್ಭಾಗ್ಯ ಎಲ್ಲಿಗೆ ಬಂದು ಉಳಿತಾ ಇದೆ ಅಂದರೆ, ಹೌದು ಎಲ್ಲ ದೇವರು ಸ್ವತಂತ್ರನೇ, ಜೀವ ಅಸ್ವತಂತ್ರನೇ, ಯಾರಿಲ್ಲ ಅಂದರು, ನಿನ್ನ ಪ್ರಯತ್ನ ನೀನೇ ಮಾಡಿಬಿಡ್ಬೇಕಪ್ಪ, ಅದಕ್ಕೆ ದೇವರು ಮಾಡಿಸ್ತಾನೆ ಅಂತ ತಲೆಯಾಗ ಅಂದ್ಕೋಬೇಡ. ದೇವರು ನಿನ್ನಿಂದ ಪ್ರಯತ್ನ ಮಾಡಿಸ್ತಾನೆ ಅಂತ ಬೇಡ, ನೀನೇ ಮಾಡ್ಕೋ ಅಷ್ಟೆ. ಅಲ್ಲಿಗೆ ಬಂದು ಮುಗ್ಗರಿಸಿ ಬೀಳ್ತಾ ಇದ್ದೇವೆ. ಇನ್ನ ಈ ವಿಷಯಕ್ಕೆ ಒತ್ತು ಕೊಟ್ಟು ನಾವು ಎಲ್ಲೂ ಹೇಳ್ತಾ ಇಲ್ಲ. ಇದು ಪ್ರಧಾನವಾದ ವಿಷಯ, ಇದು ಬಿಟ್ಟರೆ ಹೊರತು ದೇವ ಬಿಡಲ್ಲ ಅಂಬುದು ಎಲ್ಲೂ ಒತ್ತು ಕೊಡ್ತಾ ಇಲ್ಲ. ಮಿಕ್ಕದ್ದೆಲ್ಲ ಒತ್ತು ಕೊಡ್ತಾ ಇರ್ತೇವೆ. ನಮ್ಮ ದೌರ್ಭಾಗ್ಯ ಅಂಥ ಪ್ರಬಲವಾಗಿದ್ದಾಗ ಈ ವಿಷಯಗಳೆಲ್ಲ ಮರೆಮಾಚಿಯೇ ಹೋಗ್ತಾ ಇರುತ್ತೆ. ಸಂಶಯವೇ ಇಲ್ಲ, ಹೇಳೋ ನಾಥರೇ ಇರಲ್ಲ. ಶ್ರೀಕೃಷ್ಣ